ಮೈರಾಡ ವಾಯ್ಸ್ ಸಾದರಪಡಿಸುತ್ತಿರುವ ವಿಶೇಷ ಸರಣಿ ಕಾರ್ಯಕ್ರಮ ಕಾನೂನು ಸಂಗಾತಿ.
ಸಾರ್ವಜನಿಕರೇ ಎಚ್ಚರ ವಹಿಸಿ, ಒಮ್ಮೆ ಕೇಳಿ. ನಮ್ಮ ಜೀವವನ್ನು ಉಳಿಸುತ್ತಿರುವ ನೀರು ಈಗ ನಮಗೆ ವಿಷವಾಗಿ ಕಾಡುತ್ತಿದೆ. ಎಲ್ಲರೂ ಸಹ ತಪ್ಪದೆ ನೀರನ್ನು ಕುದಿಸಿ ಆರಿಸಿ ಕುಡಿಯಿರಿ. ನಿಮ್ಮ ಜೀವವನ್ನು ನೀವೇ ಕಾಪಾಡಿಕೊಳ್ಳಿ.
ಸ್ನೇಹಿತರೆ, ನಮ್ಮ ಮೊದಲ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ. ವರದಕ್ಷಿಣೆ ಅನ್ನೋ ಭೂತ ಹೇಗೆ ನಮ್ಮ ಸಮಾಜವನ್ನ ಹಾಸು ಹೊಕ್ಕಾಗಿ ಕಿತ್ತು ತಿಂತಾ ಇದೆ ಅಲ್ಲ ನೋಡಿ. ಸುನೀತಾ ಹೇಗೆ ನಿರ್ಧಾರ ತಗೊಂಡ್ಲು? ಮಹಿಳೆಯರು ಓದಬೇಕು, ತಮ್ಮ ಕಾಲಿನ ಮೇಲೆ ತಾವು ನಿಲ್ಲಬೇಕು. ಆಗಲೇ ಆತ್ಮವಿಶ್ವಾಸ ಬೆಳೆಯೋದು. ಮಹಿಳೆಯರು ಮಾರಾಟದ ವಸ್ತುಗಳ? ಖಂಡಿತ ಅಲ್ಲ. ಹಾಗೆ ಗಂಡುಗಳು ಕೂಡ ಹಣ ಕೊಟ್ರೆ ಕೊಂಡುಕೊಳ್ಳುವಂತಹ ವಸ್ತುಗಳು ಅಲ್ಲ. ಆದರೆ ದೌರ್ಭಾಗ್ಯ ಅಂದ್ರೆ ಎಲ್ಲವೂ ಹಣದ ಆಧಾರಿತವಾಗಿ ನಡೀತಾ ಇದೆ ಅನ್ನೋದು. ಇದು ನಿಜವಾಗ್ಲೂ ನಮ್ಮ ಸಮಾಜದಲ್ಲಿ ಒಂದು ವಿಚಿತ್ರ ಸ್ಥಿತಿ. ಉಡುಗೊರೆ, ಬಳುವಳಿ, ನೀವೇನೇ ಹೇಳಿ, ಯಾವುದೇ ಹೆಸರಲ್ಲಿ ಅದನ್ನು ನೀವು ಕರೀರಿ, ಆದರೆ ಅದು ವರದಕ್ಷಿಣೆ ಅಂತಲೇ ಆಗತ್ತೆ. ವ್ಯಕ್ತಿ ಮುಖ್ಯ ಆದಾಗ ಮಾತ್ರ ನಾವು ಮುಂದುವರಿಯೋದಕ್ಕೆ ಸಾಧ್ಯ. ಈ ವಸ್ತು ಇಲ್ಲ ಅಂದ್ರೆ ನೀನು ಬೇಡ ಅಂತ ಹೇಳೋರನ್ನ ಮದುವೆಯಾಗಿ ಏನು ಸುಖ ಪಡೆಯೋದಕ್ಕೆ ಸಾಧ್ಯ? ನೀವೇ ಹೇಳಿ. ಅದಕ್ಕೆ ಸುನೀತಾ ಹೇಳಿದ್ದು, ನಾನು ಇದನ್ನ ವಿರೋಧಿಸ್ತೀನಿ ಅಂತ. ಇರ್ಲಿ, ವರದಕ್ಷಿಣೆ ಬಗ್ಗೆ ಕಾನೂನು ಏನ್ ಹೇಳುತ್ತೆ ಅಂತ ನಮಗೆ ಕಳೆದ ಕಾರ್ಯಕ್ರಮದಲ್ಲಿ ಗೊತ್ತಾಯ್ತು. ಇನ್ನು ಇವತ್ತಿನ ಸ್ಪೆಷಲ್ ಏನು ಅಂತ ಕೇಳ್ತೀರಾ? ನಿಮ್ಗೆ ಹುಟ್ಟದಾಗಿಂದ ಎಲ್ಲಾ ಸ್ಪೆಷಲ್ಗಳನ್ನ ಕಲಿಸಿಕೊಟ್ಟಂತಹ ಅಪ್ಪ ಅಮ್ಮಂದಿರನ್ನ ನಾವು ಹೇಗೆ ಕಾಣ್ತಾ ಇದ್ದೀವಿ ಅನ್ನೋದೇ ಇವತ್ತಿನ ಸ್ಪೆಷಲ್. ಅಲ್ಲ, ಇವತ್ತಿನ ನಮ್ಮ ಸ್ಥಿತಿ ಹೇಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಯಾರು? ಇಷ್ಟು ಚೆನ್ನಾಗಿ ನಾವಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಯಾರು ಅಂತ ನಾವ್ ಯಾವಾಗ್ಲಾದ್ರೂ ಯೋಚಿಸಿದೀವ? ಕೃತಜ್ಞತೆ ಹೇಳಿದೀವ? ದಬ್ಬೆಹಳ್ಳಿಯಲ್ಲಿ ನಮ್ಮ ಗಣೇಶ್ ಮನೆಯಲ್ಲಿ ಇರೋದೇ 5 ಜನ, ಆದರೂ ಏನೋ ಅಸಂತೃಪ್ತಿ, ಏನೋ ಅಸಂತೋಷ, ಯಾಕೆ?
ಅಯ್ಯೋ ಅಮ್ಮ, ಒಟ್ಟೆ ಅಬ್ಬಾ, ದೇವ್ರೆ ಕಬಾಳಪ್ಪ.
ಏನ್ ಮಾವ, ಯಾಕೆ ಹುಷಾರಿಲ್ವಾ?
ಅಮ್ಮ, ಹೊಟ್ಟೆ ನೋವು, ಹೊಟ್ಟೆ ನೋವು ತಾಳ್ಲಾರೆ. ನೀನು ಕೆಟ್ಟ ಕಾದ ಹತ್ಯ ಅಡಿಗೆಲಿ, ನನಗೋ ಅಲ್ಸಸ್, ನೀವೆಲ್ಲ ಖುಷಿಯಾಗಿ ತಿಂತೀರ. ಅಯ್ಯೋ ನೋವು, ನನ್ನ ನೋವು ನಿಮಗ್ ಖುಷಿ. ಅಮ್ಮ ಅಯ್ಯೋ ತಾಳ್ಲಾರೆ.
ಇನ್ನೊಂದ್ ಸಾರಿ ಹೀಗ್ ಮಾಡಲ್ಲ ಮಾವ, ಗೊತ್ತಾಗ್ಲಿಲ್ಲ, ಬೇಕಂತ ಮಾಡ್ಲಿಲ್ಲ, ತಪ್ಪಿಳಿಬೇಡಿ.
ಯಾವಾಗ್ಲೂ ಹೀಗೆ ಹೇಳ್ತೀಯ.
ಅಯ್ಯೋ ಬೇಕಂತ ಮಾಡ್ಲಿಲ್ಲ ಮಾವ, ಅರ್ಥ ಮಾಡ್ಕೊಳ್ಳಿ, ನನ್ಗೆ ನೀವ್ ನೋವು ಅನುಭವಿಸ್ಬೇಕು ಅಂತ ಇಷ್ಟನೇ. ನಾನು ಮನುಷ್ಯರೇ, ಏನೋ ತಪ್ಪಾಯ್ತು.
ಏನಾಯ್ತು?
ಯಾವಾಗ್ಲೂ ಅನ್ನೋದೇ ಇದೆಯಲ್ಲ ನಿಮ್ಮಪ್ಪಂದು, ಅಡಿಗೆ ಗುಪ್ ಜಾಸ್ತಿ, ಖಾರ ಜಾಸ್ತಿ ಅಂತ. ನನ್ ಗಂಡೆ ಇದ್ರೆ ಅವ್ರಿಗೆ ನಿದ್ದೆನೆ ಬರಲ್ಲ.
ಹೌದು ಹೌದು, ಅವಳು ಕಾರ್ದ ಅಡಿಗೆ ಮಾಡಿ ನನ್ನನ್ನ ಹಿಂಸೆ ಮಾಡಬಹುದು, ಯಾರು ಗಮನಿಸಲ್ಲ. ನಾನು ಯಾರಿಗೂ ಬೇಕಾಗಿಲ್ಲ. ನನ್ನ ಕಾಯಿಲೆ ಬಗ್ಗೆ ಯಾರಿಗಾದ್ರೂ ಚಿಂತೆ ಇದೆಯಾ?
ಅಪ್ಪ, ಯಾಕೆ ಸಣ್ಣ ಸಣ್ಣ ವಿಷಯಕ್ಕೂ ರೇಗಾಡ್ತೀಯ? ಅರ್ಥ ಮಾಡ್ಕೋಬಾರ್ದಾ? ಏನೋ ತಪ್ಪಾಯ್ತು.
ಹೌದು ಹೌದು,
ಅರ್ಥ ಆಗತ್ತಪ್ಪ, ನಿನ್ನ ನೋವು ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಬೇಕು.
ಸದಾ ಕೂಗಾಡೋದೇ ಆಯ್ತು, ಯಾವಾಗ್ಲೂ ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅಂತ ಕತೆ. ಎಷ್ಟ್ ದಿನ ಅಂತ ನಾವು ಸಹಿಸ್ತಾ ಇಲ್ಲ ಈ ನೋವನ್ನ.
ನನಗೆ ಅರ್ಥ ಆಗುತ್ತೆ ಸರಸ್ವತಿ, ಆದ್ರೆ ಏನ್ ಮಾಡೋದು, ಅವರು ನನ್ನ ತಂದೆ.
ನಂಗೆ ಗೊತ್ತಿಲ್ಲ, ನಾನ್ ಇನ್ನು ಎಷ್ಟ್ ಸಹಿಸ್ಬೇಕು ಹೇಳಿ.
ನೋಡ್ ನೋಡು ಅವಳು ಕೊಬ್ಬು, ನಾನೇನ್ ಮಾಡಿದೆ, ಇವಳನ್ನ ಬದಲಾಯಿಸಲಿಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಳು ಅವಳ ತಂದೆ ತಾಯಿಗಳು ಏನು ಕಲಿಸಿದ್ದಾರೋ. ಅಪ್ಪ ಸುಮ್ಮನಿರು, ನನ್ನ ಮೇಲೆ ಜೋರ್ ಮಾಡಬೇಡ, ನಾನು ನಿಮ್ಮಪ್ಪ ಗೊತ್ತು. ಅದನ್ನೇನು ನೀನು ಪದೇ ಪದೇ ಹೇಳಬೇಕಾಗಿಲ್ಲ. ಹೌದು, ನೀನು ನಮ್ಮಪ್ಪ,
ಮಗುವಾಗಿದ್ದಾಗ ನನ್ನ ಊಟ ಕಿತ್ಕೊಂಡು ಹೋದ್ಯಲ್ಲ ಅದೇ ಅಪ್ಪ, ಮನೆಗೆ ಬಂದು ಹೊಡಿತಾ ಇದೆಯಲ್ಲ ಅದೇ ಅಪ್ಪ, ಸುಮ್ಮನೆ ಅಕ್ಕನ್ನ ಬಾಯಿಗೆ ಬಂದಾಗ ಬೈತಿದ್ಯಲ್ಲ ಅದೇ ಅಪ್ಪ, ಕುಡ್ಕೊಂಡು ಬಂದು ನಿನಗೆ ಇಷ್ಟ ಬಂದ ಹಾಗೆ ಬಿದ್ದಿರ್ತಿದ್ಯಲ್ಲ ಅದೇ ನಮ್ಮಪ್ಪ.
ಎಷ್ಟೋ ಧೈರ್ಯ ನಿನಗೆ, ಹಿಂದೆ ನಂದೆಲ್ಲ ಮರೆತು ಬಿಟ್ಟಿದ್ಯಾ? ನಾನು ನಿನ್ನ ನೋಡ್ಕೊಂಡಿದ್ದೀನಿ, ನಿನಗೆ ಊಟ ಬಟ್ಟೆ ಕೊಟ್ಟು ಸಾಕಿದ್ದೀನಿ, ಶಾಲೆಗೆ ಕಳಿಸಿದ್ದೀನಿ, ನಾನೇನ್ ಮಾಡ್ಲೇ ಇಲ್ವೇನು ನಿನಗೆ? ಯಾವ ಬಾಯಲ್ಲಿ ಮಾತಾಡ್ತಿದ್ಯೋ ಇದನ್ನೆಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಹಗ್ಲು ರಾತ್ರಿ ಕಷ್ಟಪಟ್ಟು ನನಗ ಈ ಮಾತು.
ರಾಮ ರಾಮ, ಎಂತ ಅನ್ಯಾಯ 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 ಮಾಡ್ತಿರೋದು ನೀನು, ನಿನ್ನ ನಮ್ ಜೊತೆ ಇರು ಅಂತ ಯಾಕಾದ್ರೂ ಹೇಳಿದ್ನು?
ಏನು ನಿನ್ ಮಾತಿನ ಅರ್ಥ? ಈಗ ನಿನ್ ನಾನ್ ಭಾರವಾಗಿದ್ದೀನ, ನನಗೊಂದ್ ತುತ್ತು ಅನ್ನ ಹಾಕೋದ್ ಕಷ್ಟ ಆಯ್ತಾ ನಿನಗೆ?
ನೋಡು ನನ್ ಮಗನ್ನ, ಅವನು ಒಳ್ಳೆ ಬಟ್ಟೆ ಹಾಕ್ತಾನೆ, ಹೊಟ್ಟೆ ತುಂಬಾ ಊಟ ಮಾಡ್ತಾನೆ, ನೀನ್ ಯಾವತ್ತಾದ್ರೆ ನಮ್ಮನ್ನ ಹೀಗ್ ನೋಡ್ಕೊಂಡಿದ್ಯಾ? ಕುಡಿಯೋದೇ ಮುಖ್ಯ ಆಗಿತ್ತು ನಿನಗೆ.
ಏನಂದ್ರೆ ನಾನು
ಅಪ್ಪ ಸಾಕು, ಮಾತು ಬೇಕಾಗಿಲ್ಲ
ಅಂದ್ರೆ ಬೇಡ ಬಿಡು, ನನ್ ಪಾಡಿಗೆ ನಾನು ಇರ್ತೀನಿ.
ಹಾಗೆ ಮಾಡು, ಬಹಳ ಉಪಕಾರವಾಗುತ್ತೆ.
ಗಣೇಶ ಏನ್ ಹೇಳ್ತಾ ಇದೆಯೋ, ಅಪ್ಪನ ಮನೆಯಿಂದ ಹೊರಗೆ ಕಳಿಸ್ತೀಯ, ನಾನ್ ಬೀದಿಗೆ ಹೋಗ್ಬೇಕಾ? ಆಗ್ಲಿ ಆಗ್ಲಿ.
ಮಾವ ಎಲ್ಲಿ ಹೋಗ್ತಾರೆ?
ಆಗ್ಲಿ ಗಣೇಶ್, ನೀನು ದೊಡ್ಡವನು, ದುಡ್ಡು ಮಾಡ್ತಾ ಇದೀಯ.
ನೀನೇನ್ ಇವತ್ತೇ ಹೋಗು ಅಂತ ಹೇಳ್ತಾ ಇಲ್ಲ, ಆದ್ರೆ ನೀನ್ ಇಲ್ಲಿ ಇರ್ಬೇಕಾಗಿಲ್ಲ. ಆದಷ್ಟು ಬೇಗ
ಹೋಗ್ಬೇಕಾ?
ನೀನ್ ನನ್ನನ್ನು ಹೊರಗೆ ಕಳಿಸಲ್ಲ ಅಲ್ವಾ?
ರಾಜು ನೀನು ಸುಮ್ನಿರು, ನಾಳೆ ಮಧ್ಯಾಹ್ನ ತಾತ ಹೊರಡ್ತಾರೆ, ಅವ್ರಿಲ್ಲಿದ್ರೆ ಏನು ಪ್ರಯೋಜನ ಇಲ್ಲ. ನಡೀರಿ ಸುಮ್ನೆ ಮಲ್ಕೊಳ್ಳಿ.
ಸರಸ್ವತಿ, ಅವನ್ ಮನಸ್ಸು ಬದಲಾಯಿಸಲ್ವಾ? ನೀನಾದ್ರೂ ಒಂದ್ ಮಾತು ಹೇಳಮ್ಮ, ನೀನ್ ನನ್ ಮಗಳ ಸಮಾನ.
ಆಹಾ, ಮಗಳ ಹಾಗೆ ಯಾವತ್ ನೋಡ್ಕೊಂಡಿದ್ದೀರಾ ನೀವ್ ನನ್ನ? ಹೋಗೋದೇ ಒಳ್ಳೇದು, ನಿಮ್ಗೂ ನೆಮ್ಮದಿ ನಮ್ಗೂ ನೆಮ್ಮದಿ, ನನಗೂ ಸಾಕಾಗಿದೆ.
ಎಲ್ಲೂ ಹೋಗ್ಲಿ ನಾನು.
ನಮ್ಗೆ ಶ್ರೀ ಗಂಗಾ ಹೇಳಿದ್ರು ಇಲ್ಲೊಂದ್ ಜಾಗ ಇದೆಯಂತೆ, ಅಲ್ಲೇ ವಿಚಾರಿಸ್ತೀನಿ, ನಿಮ್ಗೂ ಇಷ್ಟ ಆಗ್ಬೋದು, ಚೆನ್ನಾಗಿದೆಯಂತೆ.
ಊರಿಗೆ ಹತ್ರ ಇದೆಯಾ? ಬಹಳ ದೂರ ಆದ್ರೆ ನನ್ ಮತ್ತೆ ಮನೆಗೆ ಬರೋದ್ ಹೇಗೆ? ರಾಜುನ್ ನೋಡೋದ್ ಹೇಗೆ? ಸರಸ್ವತಿ, ನನಗೆ ಈ ಮನೆ ಬಿಟ್ರೆ ಬೇರೆ ಮನೆ ಇಲ್ಲ, ಬೇರೆ ಪ್ರಪಂಚ ನಾನ್ ನೋಡ್ಲಿಲ್ಲ. ನಾನ್ ನನ್ ಕಣ್ ಮುಂದೆ ಈ ಮನೆಯಲ್ಲಿ ನನ್ ರಾಜು ಬಿಡಿಯೋದನ್ನ ನೋಡ್ಬೇಕು.
ಅಪ್ಪ ಸುಮ್ನೆ ಮಲಗಿ, ನಾಳೆ ಮಾತಾಡೋಣ.
ತಾತ ಹೋಗ್ಬೇಡ, ಕೂಸು ಮರಿ ಆಟ ಆಡ್ಬೇಕು ನಂಗೆ. ಅಮ್ಮ ತಾತ ಕಳ್ಸೋದೇಡ.
ಅಮ್ಮ ನಡಿಯಕ್ ಆಗ್ತಾ ಇಲ್ಲ, ಕೈಯಲ್ಲಿ ಶಕ್ತಿ ಇಲ್ಲ. ಇಂತ ಸ್ಥಿತಿಯಲ್ಲಿ ನನ್ನ ಮನೆಯಿಂದ ಹೊರಗು ಹೋಗುವಂತ ಹೇಳೋಕೆ ಇವ್ರಿಗೆ ಮನಸ್ಸಾದ್ರೂ ಹೇಗ್ ಬರುತ್ತೆ? ಇದೇ ಮನೆಯಲ್ಲಿ ಲಕ್ಷ್ಮಿ ಜೊತೆ ಸಂಸಾರ ಮಾಡಿಕೊಂಡು ಕಳಿಸ್ಬಿಟ್ಟಿದ್ದೆ, ನಾನೇನ್ ಪಾಪ ಮಾಡಿದೀನಿ? ಇದು ಯಾಕೆ ಹೀಗಾಯ್ತು? ಮಕ್ಕಳ ಜೊತೆ ಇರೋ ಭಾಗ್ಯನೂ ನನಗಿಲ್ವಾ?
ನಮಸ್ಕಾರ ಬಸವರಾಜು, ಏನ್ ಇಷ್ಟ ಬೇಗ ಬಂದಿದ್ದೀರಿ? ಮಂಡಿ ನೋವು ಹೇಗಿದೆ?
ಗುಂಡಪ್ಪ, ಮುಸ್ತಫ, ಅಮರೀಶಪ್ಪ, ಎಷ್ಟು ದಿನ ಆಯ್ತು ನಿಮ್ಮನ್ನೆಲ್ಲ ನೋಡಿ.
ಯಾಕೆ ಸೊಪ್ಪಗಿದ್ದೀರಾ? ಏನಾಯ್ತು?
ಕಾಲ ಬಂದಿದೆ, ನನ್ ಮಗ ಸೊಸೆ ನನ್ನ ಮನೆಯಿಂದ ಹೊರಗೆ ಹಾಕೋಕೆ ನಿರ್ಧಾರ ಮಾಡಿದ್ದಾರೆ. ಎಲ್ಲಿ ಹೋಗೋದು, ಏನ್ ಮಾಡೋದು? ನನ್ನ ಮನೆಯಿಂದ ನಾನೇ ಹೊರಗೆ ಬರಬೇಕಾ?
ನೋಡ್ ಬಸವ, ನೀನು ನನ್ನ ಸ್ನೇಹಿತ, ಯಾವಾಗ್ಲೂ ಮನೆಯಲ್ಲಿ ಕೂತಲ್ಲೇ ಸೋಂಬೇರಿ ಆಗಿ ಕೂತಿರೋದ್ರಿಂದ ನಿನ್ ಮಕ್ಕಳು ನಿನ್ನ ಹೊರೆ ಅಂತ ಅನ್ಕೊಳ್ತಿದ್ದಾರೆ.
ಎಲ್ಲಿ ಹೋಗೋದು, ಏನ್ ಮಾಡೋದು?
ಏನಾದ್ರೂ ಹೊಸ ಹವ್ಯಾಸ ಬೆಳೆಸ್ಕೋ, ಅಥವಾ ಎಲ್ಲಾದ್ರೂ ಕೆಲಸ ಮಾಡು, ಬೇಕಾದ್ರೆ ಸಮಾಜ ಸೇವೆಯಲ್ಲಿ ಸಹಾಯನೂ ಮಾಡು. ನೀನು ಯಾವಾಗ್ಲೂ ಆ ಹಾಯ್ ಟಿವಿ ಮುಂದೆ ಕೂತ್ ಕಾಲ ಕಳೆಯೋದನ್ನ ಸ್ವಲ್ಪ ನಿಲ್ಸು, ಇದಕ್ಕೆಲ್ಲ ಕೆಟ್ಟ ಹವ್ಯಾಸನೇ ಕಾರಣ. ಎದ್ದು ಏನಾದ್ರೂ ಮಾಡು, ಮಾಡಕ್ಕೆ ಬೇಕಾದಷ್ಟಿದೆ. ಜೊತೆಗೆ ಮೊದ್ಲು ನಿನ್ನ ಹಾಳು ಕುಡಿಯೋ ಚಟನ ನಿಲ್ಸು.
ಹೀಗಾಗತ್ತೆ ಅಂತ ನನ್ ಚೆನ್ನಾಗ್ ಗೊತ್ತಿತ್ತು.
ನಿನ್ನ ಮಕ್ಳು ಹೀಗ್ ಮಾಡಿದ್ರೆ ಗೊತ್ತಾಗ್ತಿತ್ತು ಗುಂಡಪ್ಪ.
ತಮಾಷೆ ಮಾಡಬೇಡ, ಈಗ ಹೀಗಂತಾನೆ. ಅವತ್ತು ಪೋಸ್ಟ್ ಆಫೀಸ್ ಹತ್ರ ಗಣೇಶನ ಬಾಯಿಗೆ ಬಂದಾಗೆ ಅಂದು ಅವಮಾನ ಮಾಡ್ಲಿಲ್ವಾ?
ಅಪ್ಪ ಮಗ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ. ಹೌದು, ಮಕ್ಕಳಾಗಿದ್ದಾಗ ನಾವು ಅವ್ರನ್ನ ನೋಡ್ಕೊಳ್ತೀವಿ, ವಯಸ್ಸಾದ್ಮೇಲೆ ಅವ್ರು ನಮ್ಮನ್ನ ನೋಡ್ಕೊಳ್ಳೋದು ಧರ್ಮ. ಆದ್ರೂ ನಮ್ ಗಣೇಶ ಹೀಗ್ ಮಾಡಬಾರ್ದಾಗಿತ್ತು.
ನನ್ನ ಹತ್ರ ದುಡ್ಡಿಲ್ಲ, ಶಕ್ತಿ ಇಲ್ಲ, ಏನ್ ಮಾಡೋದೀಗ? ನಮ್ಮನೆಯಲ್ಲೂ ಇದೇ ಕತೆ. ನನ್ ಮಗ ಮದುವೆ ಮಾಡ್ಕೊಂಡಾಗಿಂದ ದಿನನಿತ್ಯ ಗಲಾಟೆ, ಅತ್ತೆ ಸೊಸೆ ರಂಪ. ಮೊದಲು ಮೊದಲು ಇದೆಲ್ಲ ಮಾಮೂಲು ಅಂತ ಅನ್ಕೊಂಡು, ಆಮೇಲೆ ಯಾಕೋ ಎಡವಟ್ಟಾಯ್ತು. ನನ್ ಹೆಂಡತಿ ಶಾಂತಿ ಅಡ್ಗೆ ಮಾಡ್ತಿದ್ದಾಗ ಒಲೆ ಹತ್ರ ಅವಳನ್ನ ತಳ್ಬಿಟ್ಲು ನನ್ ಸೊಸೆ. ಶಾಂತಿ ಇಡೀ ಕಳಿಸುಟ್ಟೋಯ್ತು. ನನ್ನ ಮಗ ಈ ಬಗ್ಗೆ ಒಂದು ಮಾತಾಡೋದ್ ಬೇಡ, ಚರಿತ್ರದವನು ಅವಳಿಂದೇ ವಹಿಸ್ಕೊಂಡು ಮಾತಾಡ್ತಾನೆ. ಮೊನ್ನೆ ಶಾಂತಿ ಈರುಳ್ಳಿ ತರಕ್ಕೆ ಅಂತ ಅಂಗಡಿಗೆ ಹೋದಾಗ ಮಂಡಿಲಿ ಯಾರು ಏನಾಯ್ತು ಅಂತ ಕೇಳಿದ್ರು. ಇವಳು ಎಲ್ಲ ಹೇಳಿದಾಳೆ. ಆ ಮನುಷ್ಯ ಲಾ ಓದಿದ್ನಂತೆ. ತಕ್ಷಣ ಶಾಂತಿ ಮನೆಗೆ ಕರ್ಕೊಂಡು ಒಂದ್ ನಾಲ್ಕು ಒಳ್ಳೆ ಬುದ್ಧಿ ಮಾತು ಹೇಳ್ದ. ದೊಡ್ಡವ್ರನ್ನ ನೋಡ್ಕೋಬೇಕಾಗಿರೋದು ಮಕ್ಕಳ ಕರ್ತವ್ಯ, ಅದು ಕಾನೂನು ಅಂತ ತಿಳುವಳಿಕೆ ಕೊಟ್ಟ.
ಅವರು ಕಾನೂನು ಪಾಲಿಸ್ತಾರ? ಇದೊಳ್ಳೆ ಕತೆ. ಹಾಗಿದ್ದಿದ್ರೆ ಹೀಗ್ಯಾಕೆ ಆಗ್ತಿತ್ತು?
ನಾವು ಕೋರ್ಟ್ ಮೆಟ್ಲು ಹತ್ಬಹುದು.
ನಮ್ ಮಕ್ಕಳು ನಾವೇ ಕೋರ್ಟ್ ಕಟ್ಕಟೆಗೆ ಹಚ್ಚೋದ? ಮಾನ ಮರ್ಯಾದೆ ಬೇಡವಾ?
ಅದು ನಿಜ ಅನ್ನು. ನಮ್ ಹಕ್ ನಾವು ಚಲಾಯಿಸಿದ್ರೆ ನಮ್ ಮರ್ಯಾದೆ ಕಳ್ಕೊಳ್ಳೋದೇನ್ ಬಂತು?
ಸರಿ ಬಸವರಾಜು, ಒಬ್ರು ಲಾಯರ್ ನ ನೋಡ್ತೀಯಾ?
ಹೌದು ಮತ್ತೆ, ಅದೇ ಸರಿ.
ಅವನು ಕೆಟ್ಟು ಹಾಳಾಗೋಗಿದ್ದಾನೆ, ಅವನಿಗೆ ಬುದ್ಧಿ ಕಲಿಸ್ತೀನಿ. ನಡೀರಿ ಲಾಯರ್ ಹತ್ರ. ನಮಸ್ಕಾರ ಧರ್ಮಪ್ಪ. ಅಂಬರೀಷಪ್ಪ ಹೇಳಿದ್ರು ನೀವು ಏನೋ ಸಹಾಯ ಮಾಡ್ತೀರಾ ಅಂತ.
ನಮಸ್ಕಾರ. ನಮಸ್ಕಾರ. ಖಂಡಿತ, ನಾವಿರೋದೇ ಅದಕ್ಕೆ. ಸಮಸ್ಯೆ ಹೇಳಿ.
ಈಗ ನನ್ನ ಮಗ ಸೊಸೆ ಮನೆಯಿಂದ ಹೊರಗೆ ನೂಕಿದ್ದಾರೆ. ನಾನು ಅವ್ರಿಗೆ ಬಾರ ಅಂತೆ. ನನ್ನ ಹತ್ರ ಏನೂ ಇಲ್ಲ, ನಾನೇನ್ ಮಾಡಬಹುದು?
ಏನ್ ಮಾಡ್ತಾನೆ ನಿಮ್ಮ ಮಗ?
ಬಿಸ್ನೆಸ್ ಮಾಡ್ತಿದ್ದಾನೆ.
ಹ್ಮ್, ಹೇಗಿದೆ ಬಿಸ್ನೆಸ್?
ಓ, ಚೆನ್ನಾಗಿದೆ.
ಮತ್ತೇನು ತೊಂದ್ರೆ?
ಅವಮಾನವಾಗಿ ನಡೆಸ್ಕೊಳ್ತಾರೆ, ನಾನು ಅವ್ರಿಗೇನೂ ಪ್ರಯೋಜನ ಇಲ್ಲ ಅಂತ. ನಾನೇನ್ ಮಾಡಲಿ ಹೇಳಿ ಸರ್?
ಯೋಚನೆ ಮಾಡಬೇಡಿ, ದಾರಿ ಹುಡ್ಕೋಣ, ಬೇಕಾದಷ್ಟಿದೆ. ಈಗ ಮೊದಲು ಹೇಳಿ, ನಿಮ್ ಹತ್ರ ಏನಾದರೂ ಸ್ವಂತ ಮನೆ, ಆಸ್ತಿ, ಹಣ ಏನಾದರೂ ಕೂಡಿಟ್ಟಿದ್ದೀರಾ?
ಇಲ್ಲ ಸ್ವಾಮಿ, ನಾನು ಮುಂಚೆ ಸ್ವಂತ ಮನೆ ಕಟ್ಟಿದ್ದೆ. ಆದರೆ 2 ವರ್ಷದಿಂದ ನನ್ನ ಮಗನ ವ್ಯಾಪಾರಕ್ಕೆ ಆ ಮನೇನ ಅವನ ಹೆಸರಿಗೆ ಬರ್ಕೊಟ್ಟೆ. ಆದ್ರೆ ಅವನೀಗ ನನ್ನನ್ನ ಆ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದಾನೆ.
ಹ್ಮ್, ನಿಮ್ ಹತ್ರ ಜಮೀನ್ ಏನಾದ್ರೂ ಇದೆಯಾ?
ಓಹೋ, ಎಲ್ಲ ಇತ್ತು ಸ್ವಾಮಿ. ನನ್ ಲಕ್ಷ್ಮಿಗೆ ಕ್ಯಾನ್ಸರ್ ಇತ್ತು, ಅದರ ಔಷಧಿ ಕಳಿಸಿಗೆ ಅಂತ ಎಲ್ಲ ಮಾರ್ಬಿಟ್ಟೆ. ಈಗ ನನ್ನ ಹತ್ರ ಏನೂ ಇಲ್ಲ ಮಹಾಸ್ವಾಮಿ.
ಬಸವರಾಜ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ.
ಅಂಬರೀಷಪ್ಪ ಹೇಳಿದ್ರು ಕಾನೂನು ಸಹಾಯ ಪಡಿಬಹುದು ಅಂತ.
ಹೌದು, ನಿಜ. Section 125D ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು Section 20(3) ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಪ್ರಕಾರ 60 ವರ್ಷ ತುಂಬಿರುವ ತಂದೆ ತಾಯಿನ ಮನೆಯಿಂದ ಹೊರಗೆ ಹಾಕಿದ್ರೆ ಮಕ್ಕಳು ಪರಿಹಾರ ಕೊಡಬೇಕಾಗಿ ಬರುತ್ತೆ.
ಪರಿಹಾರ?
ಹಾಗಂದ್ರೆ ನಿಮ್ಮ ಖರ್ಚಿಗೆ, ಜೀವಾಂಶಕ್ಕೆ ಅವರು ಹಣ ಕೊಡಬೇಕು. ನೀವು ಮನೆಯಿಂದ ಹೊರಗಿದ್ರೂ ನಿಮ್ಮ ಊಟ ಬಟ್ಟೆ ಜವಾಬ್ದಾರಿ ಅವ್ರದೇ.
ಹಾಗಾದ್ರೆ ನಾನು ಇದನ್ನ ಕೇಳಬಹುದು?
ಖಂಡಿತ, ದಾವೆ ಹೂಡಬಹುದು.
ಆದ್ರೆ ನನ್ನ ಹತ್ರ ದುಡ್ಡಿಲ್ಲ, ಕೇಸ್ ನಡೆಸೋದಾದ್ರೂ ಹೇಗೆ?
ಸರ್ಕಾರ ಉಚಿತ ಕಾನೂನು ನೆರವು ನೀಡುತ್ತೆ. ನಿಮಗೆ 60 ವರ್ಷ ಆಗಿದ್ರೆ ನೀವು ಇದ್ರ ಸಹಾಯ ಪಡಿಬಹುದು. ಎಲ್ಲವನ್ನು ಕೋರ್ಟೇ ನೋಡ್ಕೊಳ್ಳುತ್ತೆ, ಯೋಚನೆ ಬೇಡ.
ಕೇಸು ಎಷ್ಟು ದಿನ ನಡೀಬಹುದು?
ಹೆಚ್ಚೇನು ಇಲ್ಲ, ತೀರ್ಮಾನ ಬೇಗನೆ ಕೊಡಬೇಕು ಅಂತ ಕಾನೂನೇ ಇದೆ.
ದಾವೆ ಹೂಡಿದ್ಮೇಲೆ ಏನಾಗುತ್ತೆ?
ಏನಾಗುತ್ತೆ? ಕೇಸ್ ನಡೆಯುತ್ತೆ. ನಿಮ್ಮ ಮಗನ ಜೊತೆ ನೀವಿರಬೇಕು, ಇಲ್ಲ ಅಂದ್ರೆ ಅವರು ನಿಮಗೆ ಹಣ ಕೊಡಬೇಕು ಅಂತ ತೀರ್ಮಾನವಾಗುತ್ತೆ.
ಎಷ್ಟು ಸಿಗಬಹುದು?
ಒಂದು ಕೇಸ್ ನಿಂದ ಇನ್ನೊಂದು ಕೇಸ್ಗೆ ಬೇರೆ ಆಗುತ್ತೆ. ಹೀಗೆ ಅಂತ ಹೇಳಕ್ ಬರಲ್ಲ.
ನನಗೆ ಪರಿಹಾರ ಸಿಗುತ್ತಾ ಸರ್?
ಖಂಡಿತ, ಹಲವಾರು ಕಾರಣಗಳನ್ನ ಪರಿಗಣಿಸಿ ಕೋರ್ಟ್ ತೀರ್ಮಾನಕ್ಕೆ ಬರುತ್ತೆ. ಕಾನೂನಿನ ಪ್ರಕಾರ ತಂದೆ ತಾಯಿಗಳ ಆರೋಗ್ಯವನ್ನು ಕಡೆಗಣಿಸುವುದು ಶೋಷಣೆ ಅನ್ಸುತ್ತೆ.
ನನ್ನ ಮಗ ಒಪ್ಪದೇ ಇದ್ರೆ?
ಒಪ್ಪದೇ ಇರೋಕ್ ಸಾಧ್ಯನಾ? ಅದು ನ್ಯಾಯಾಲಯದ ತೀರ್ಮಾನ ಗೊತ್ತಾ? ಒಪ್ಪದೇ ಇದ್ರೆ ಆಮೇಲೆ ಜೈಲಿಗೆ ಹೋಗ್ಬೇಕಾಗುತ್ತೆ.
ಬೇಡ ಬೇಡ, ನನ್ನ ಮಗ ಜೈಲಿಗೆ ಹೋಗೋದು ಬೇಡ. ಬೇರೆ ಏನಾದರೂ ಮಾರ್ಗ ಹೇಳಿ.
ಇದೆ ಕಾನೂನು ಪ್ರಕಾರ ವಯಸ್ಸಾದವರು, ವೃದ್ಧರು, ಅಶಕ್ತರನ್ನ ನೋಡ್ಕೊಳ್ಬೇಕಾದ್ದು ಕರ್ತವ್ಯ. ಅವರಿಗೆ ಸಾಮಾಜಿಕ ಭದ್ರತೆ ಕೊಡಬೇಕಾದ್ದು ಸರ್ಕಾರದ, ಸಾಮಾನ್ಯರ ಕರ್ತವ್ಯ. ಆಶ್ರಮಗಳಿವೆ, ಸರ್ಕಾರಿ ಕೇಂದ್ರಗಳಿವೆ, ವೃದ್ಧರ ಮನೆಗಳಿವೆ.
ಎಲ್ಲಿ ಬೇಕಾದರೂ ಆಶ್ರಯ ಪಡೀಬಹುದು.
ಅವರು ನನ್ನ ಭಾರ ಅಂತ ತಿಳಿದಿದ್ದಾರೆ, ಆಶ್ರಮಕ್ಕೆ ಸೇರಿಸ್ತಾರೆ.
ಅದು ಒಳ್ಳೇದಕ್ಕೆ ಅನ್ಕೊಳ್ಳಿ.
ಹೌದಾ?
ಬೇಕಾದಷ್ಟು ಸಂಘಟನೆಗಳಿವೆ, ಎನ್ಸಿಒಪಿ, ಎನ್ಪಿಒಪಿ ಅಂತಹ ಸರ್ಕಾರಿ ಹಾಗೂ ಖಾಸಗಿ ಸಂಘಟನೆಗಳಿವೆ. ಇವೆಲ್ಲ ತುಂಬಾ ಸಹಾಯ ಮಾಡುತ್ತೆ.
ಈ ಸಂಸ್ಥೆಗಳು ಏನ್ ಮಾಡುತ್ತೆ?
ಹಿರಿಯ ನಾಗರಿಕರಿಗೆ ಆರ್ಥಿಕ ಮತ್ತು ಸಾಮಾಜಿಕ ರಕ್ಷಣೆ, ಆರೋಗ್ಯ ರಕ್ಷಣೆ ಮತ್ತು ಉದ್ಯೋಗ ಅವಕಾಶ ಕೊಡುವುದು ಎನ್ಪಿಒಪಿಯ ಮುಖ್ಯ ಉದ್ದೇಶ. ಈ ಅವಕಾಶಗಳಿಂದ ವೃದ್ಧರಿಗೆ ಅವರ ಜೀವನವನ್ನು ಉತ್ತಮಗೊಳಿಸೋಕೆ ದಾರಿಯಾಗುತ್ತೆ. ತನ್ನ ಜೀವನವನ್ನು ಉದ್ದೇಶಪೂರ್ವಕವಾಗಿ, ಗೌರವಯುತವಾಗಿ ಹಾಗೂ ಶಾಂತಿಯಿಂದ ಕಳೆಯಲು ಸಾಧ್ಯ ಮಾಡಿಕೊಡಲು ಪ್ರಯತ್ನಿಸುತ್ತೇನೆ.
ಸರಿ, ಆದರೆ ಈ ಸಂಸ್ಥೆಯಿಂದ ನಾನು ಏನೇನು ಸೌಲಭ್ಯಗಳನ್ನು ಪಡೆಯಬಹುದು?
ಆರ್ಥಿಕ ಶಕ್ತಿ, ಆರೋಗ್ಯ ರಕ್ಷಣೆ, ಆಶ್ರಯ, ಜೀವ ಮತ್ತು ಆಸ್ತಿಯ ರಕ್ಷಣೆ, ಹೀಗೆ ಹಲವಾರು ಸೌಲಭ್ಯಗಳಿವೆ.
ಓಹೋ, ಅಂಬರೀಶ್ ಅವರೇ, ಏನ್ ನೀರ್ ಈ ಕಡೆ?
ನಾನು ಈ ಕಡೆ ಬಂದಿದ್ದೆ ಕರೆಂಟ್ ಬಿಲ್ ಕಟ್ಟಕ್ಕೆ. ಬಸವ ಇಲ್ಲಿದ್ದಾನೆ ಅಂತ ಗೊತ್ತಾಯ್ತು. ಅವ್ರ ಸಮಸ್ಯೆಗೆ ಏನಾದ್ರೂ ಪರಿಹಾರ ಸಿಗ್ತೇನೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ.
ತುಂಬಾ ದಾರಿಗಳನ್ನ ತೋರಿಸ್ಕೊಟ್ರು ಸಾಹೇಬರು. ಬೇಕಾದಷ್ಟು ಸಂಘಟನೆಗಳಿವೆ, ಎನ್ಪಿಒಪಿ ಅಂತಹ ಸರ್ಕಾರಿ ಹಾಗೂ ಖಾಸಗಿ ಸಂಘಟನೆಗಳಿವೆ. ಅವುಗಳಿಂದ ನಾವು ಈ ರೀತಿ ಸಹಾಯ ಪಡೀಬಹುದು.
ಎನ್ಪಿಒಪಿ ಅದೇ ನ್ಯಾಷನಲ್ ಪಾಲಿಸಿ ಆನ್ ಓಲ್ಡರ್ ಪರ್ಸನ್ಸ್. ಗೊತ್ತು ಬಿಡಿ, ನಾನ್ ಹೇಳಿಲ್ವಾ ಕಾನೂನಲ್ಲಿ ನಮ್ಮನ್ನು ರಕ್ಷಿಸೋಕೆ ತುಂಬಾ ಪಾಲಿಸಿಗಳಿದೆ ಅಂತ. ಆದ್ರೆ ಧರ್ಮಪ್ಪ, ಈ ಜೀವಾಂಶ ಬಿಟ್ಟು ಇನ್ನೇನಾದ್ರೂ ಸೌಲಭ್ಯ ದೊರೆಯುತ್ತೆ ನಮ್ಗೆ?
ಓ, ಇದೆ ಇದೆ. ಉದಾಹರಣೆಗೆ ಆರೋಗ್ಯ ರಕ್ಷಣೆಗಾಗಿ ಆಸ್ಪತ್ರೆಗಳಿವೆ, ಪ್ರಯಾಣ ಮಾಡುವಾಗ ಹಿರಿಯ ನಾಗರಿಕರಿಗೆ ರಿಯಾಯಿತಿ ದರಗಳು ದೊರೆಯುತ್ತದೆ, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಹಿರಿಯ ನಾಗರಿಕರ ರಕ್ಷಣೆಗಾಗಿ ಹೊಸ ಹೊಸ ಯೋಜನೆಗಳಿವೆ, ಸಾರ್ವಜನಿಕ ಸ್ಥಳಗಳಲ್ಲಿ ಬೇರೆ ಸಾಲುಗಳು ಹಾಗೂ ಮನೋರಂಜನಾ ಕೇಂದ್ರಗಳಿವೆ, 65 ವರ್ಷ ಮೇಲ್ಪಟ್ಟ ವಯಸ್ಕರಿಗೆ ಪೆನ್ಷನ್ ಯೋಜನೆ ಇದೆ, ಬಡತನದ ರೇಖೆ ಕೆಳಗಿರುವವರಿಗೆ ಸರ್ಕಾರ 200 ರೂಪಾಯಿ ಮಾಸಿಕವಾಗಿ ಕೊಡುತ್ತದೆ.
ಇದು ವೃದ್ಧ ಕಿವಿಗೆ ಸಂಗೀತದ ಹಾಗೆ ಕೇಳುತ್ತೆ.
ಇದರ ವಿಚಾರವಾಗಿ ಹೆಚ್ಚಿನ ಮಾಹಿತಿಗಾಗಿ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಎಲ್ಡರ್ಸ್ ಹೆಲ್ಪ್ ಲೈನ್ 1090 ದೂರವಾಣಿ ಮೂಲಕ ಸಂಪರ್ಕಿಸಿ.
ಈ ಸೌಲಭ್ಯವನ್ನು ಪಡಿಬೇಕಾದ್ರೆ ನಾವೇನ್ ಮಾಡಬೇಕು?
ಒಂದು ಅರ್ಜಿನ ಭರ್ತಿ ಮಾಡಬೇಕು, ಅದರ ಜೊತೆಗೆ ವೈದ್ಯಕೀಯ ಪ್ರಮಾಣ ಪತ್ರ, 3 ಫೋಟೋಗ್ರಾಫ್ ಹಾಗೂ ಅಫಿಡವಿಟ್ ಕೂಡ ಕೊಡಬೇಕು.
ಆಗಲಿ, ನಾನು ಯೋಚನೆ ಮಾಡ್ತೀನಿ. ಬೀದಿಯಲ್ಲಿ ಬಿಡಬೇಕಾಗಿದ್ದ ನನಗೆ ಧೈರ್ಯ ಕೊಟ್ರಿ. ಧನ್ಯವಾದ ಸರ್, ನನ್ನಲ್ಲಿ ಶಕ್ತಿ ತುಂಬಿದ್ದೀರಾ. ಬರ್ತೀನಿ ಸರ್. ನಮಸ್ಕಾರ.
ಏನೇ ಇರಲಿ, ಹೇಗೆ ಇರಲಿ, ನಮ್ಮನ್ನ ನಡೆಸಿದ ಹಿರಿಯರನ್ನ ನಾವು ಹಾಗೆ ಬೀದಿಗೆ ಬಿಡೋದು ಯಾವ ನ್ಯಾಯ ನೀವೇ ಹೇಳಿ. ಬಸವರಾಜನ ಗಣೇಶ್ ಆ ಥರ ನೋಡ್ಕೊಂಡಿದ್ದು ನಿಮಗೇನನ್ನಿಸ್ತು? ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗನ್ನಿಸ್ತು? ಒಬ್ಬ ತಂದೆ ತನ್ನ ಮಗನ ಜೊತೆ ಇರಬೇಕು ಅಂತ ವಕೀಲರ ಮೊರೆ ಹೋಗುವಂತಹ ಸ್ಥಿತಿ ಒಳ್ಳೇದಾ? ಅಥವಾ ಆಶ್ರಮ ಸೇರೋದು ಒಳ್ಳೇದಾ? ಅಥವಾ ಜಗಳ ಆಡ್ಕೊಂಡೇ ಇರಬೇಕಾ? ಯಾವ್ದು ಸರಿ ಅಂತೀರಿ? ಯೋಚಿಸಿ ಪತ್ರ ಬರೀರಿ. ಕಾನೂನು ನಿಮ್ಮ ಸಂಗಾತಿಯಾಗಲಿ, ಸಂತೋಷ ನಿಮ್ಮ ಜೊತೆ ಇರಲಿ. ಇದು ಕಾನೂನು ಸಂಗಾತಿ ವಿಶೇಷ ಕಾರ್ಯಕ್ರಮ ಸರಣಿ. ಸಾದರಪಡಿಸಿದವರು UNDP ಮೈರಾಡ ಹಾಗೂ ವಾಯ್ಸಸ್.
ಏನ್ರಿ ಕೇಸ್, ಏನಾಯ್ತು?
ಏನಾಗುತ್ತೆ ಬಿಡು ಕೇಸು.
ಕೇಸು ಕೇಸು ಎಷ್ಟು ಸತಿ ರೀ ಅಳಿಯೋದು? ಅಳಿದು ಅಳದ ಚಪ್ಪಳಿಯೇ ಅರಿಗೋಯ್ತು. ಇದ್ರ ಮನ ಮಾತಾನು ಹೋಯ್ತು, ಮನೇಲಿರೋ ಪಾತ್ರೆಗಳಿಗೆ ಹೋಯ್ತು. ಇನ್ನೇನ್ರಿ ಕೇಸು ಕೇಸು ಅಳಿತಾನೇ ಇದ್ದೀರಿ.
ಏಯ್ ಸುಮ್ನೆ ಇರು, ಸಾಕು. ನಾನು ಎಲ್ಲಾ ಮಾರಿದ್ರು ಕೇಸ್ ಮಾತ್ರ ಗೆದ್ದೇ ಗೆಲ್ತೀನಿ.
ಎಲ್ಲಾ ಮಾರಿದಾಯ್ತು ರೀ, ಇದು ಒಂದೇ ಮಾಂಗಲೇನ, ಇದು ಮಾರಿಬಿಡ್ರಿ.
ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ನಡೆಯುವಂತ ವಿಚಾರ. ಕಾರಣ ಇಷ್ಟೇ, ಕಾನೂನಿನ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಕಂಡ ಕಂಡಲ್ಲಿ ಹೋಗಿ ಹೇಳಿದವರ ಮಾತನ್ನು ಕೇಳಿದರೆ ಹೀಗೆ ಆಗುವುದು.
ಹೆಚ್ಚಿನ ಮಾಹಿತಿಗಾಗಿ ಮೈರಾಡ ಕಾಮಸಮುದ್ರಂ ಯೋಜನೆಯ ಶ್ರೀ ರೋಹನ್ ಮಲ್ಲಿಕ್ ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 08153259033. ಮತ್ತೊಮ್ಮೆ 08153259033. ಮೈರಾಡ ಬಳ್ಳಾರಿ ಯೋಜನೆಯ ಶ್ರೀ HK ರಮೇಶ್ ಅವರನ್ನು ಸಂಪರ್ಕಿಸಿ.
ದೂರವಾಣಿ ಸಂಖ್ಯೆ 0834244668 ಮತ್ತೊಮ್ಮೆ 0834244668
ಗಮನಿಸಿ, ಏಡ್ಸ್ ಒಂದು ಭಯಾನಕ ರೋಗ. ಇದಕ್ಕೆ ಯಾವುದೇ ರೀತಿಯ ಚುಚ್ಚುಮದ್ದು ಇಲ್ಲ, ಆದರೆ ಇದು ಬಾರದಂತೆ ತಡೆಗಟ್ಟುವುದು ನಮ್ಮ ಕೈಯಲ್ಲಿದೆ.
ಏಡ್ಸ್ ರೋಗದ ಸೋಂಕಿರುವ ವ್ಯಕ್ತಿಗಳೊಡನೆ ಲೈಂಗಿಕ ಸಂಪರ್ಕದಿಂದಲೂ ಏಡ್ಸ್ ಹರಡುತ್ತದೆ. ಏಡ್ಸ್ ಸೋಂಕಿರುವ ವ್ಯಕ್ತಿಯ ರಕ್ತದಾನದಿಂದಲೂ ಸಹ ಏಡ್ಸ್ ಹರಡುತ್ತದೆ. ಕ್ಷೌರದ ಅಂಗಡಿಯಲ್ಲಿ ಉಪಯೋಗಿಸುವ ಬ್ಲೇಡ್ ಮತ್ತೆ ಮತ್ತೆ ಉಪಯೋಗಿಸುವ ಮೂಲಕವೂ ಏಡ್ಸ್ ರೋಗ ಹರಡುತ್ತದೆ.
ಏಡ್ಸ್ ಸೋಂಕುಳ್ಳ ತಾಯಿಯಿಂದ ಹುಟ್ಟುವ ಮಗುವಿಗೂ ಏಡ್ಸ್ ರೋಗ ಹರಡುತ್ತದೆ. ಏಡ್ಸ್ ರೋಗಿಯೊಡನೆ ವಾಸಿಸಿದರೆ, ಜೊತೆಯಲ್ಲಿ ಊಟ ಮಾಡಿದರೆ, ಮುಟ್ಟಿದರೆ, ಸಬ್ಬಿದರೆ, ಮುಚ್ಚಿಟ್ಟರೆ ಏಡ್ಸ್ ಹರಡುವುದಿಲ್ಲ. ಏಡ್ಸ್ ರೋಗಿಯನ್ನು ದೂರವಿಡಬೇಡಿ, ಪ್ರೀತಿಯಿಂದ ಕಾಣಿರಿ.
ಏಡ್ಸ್ ರೋಗದ ಸೋಂಕಿರುವ ವ್ಯಕ್ತಿಯೊಡನೆ ಲೈಂಗಿಕ ಸಂಪರ್ಕದಿಂದ ದೂರವಿರಿ. ಏಡ್ಸ್ ಬರದಂತೆ ಎಚ್ಚರ ವಹಿಸಿ.
ರಕ್ತದಾನ ಪಡೆಯುವ ಸಂದರ್ಭಗಳಲ್ಲಿ ಪರೀಕ್ಷೆಗೆ ಒಳಪಡಿಸಿದ ಸುರಕ್ಷಿತ ರಕ್ತವನ್ನು ಪಡೆಯಬೇಕು.
ಚೆನ್ನಾಗಿ ಸಂಸ್ಕರಿಸಿದ ಅಥವಾ ಉಪಯೋಗಿಸಿ ಬಿಸಾಡಬಹುದಾದ ಸಿರಿಂಜ್ ಸೂಜಿಯಿಂದ ಚುಚ್ಚುಮದ್ದು ತೆಗೆದುಕೊಳ್ಳಬೇಕು.
ಏಡ್ಸ್ ರೋಗದ ಸೋಂಕುಳ್ಳ ಹೆಂಗಸರು ಗರ್ಭಧಾರಣೆ ಮಾಡಬಾರದು, ವೈದ್ಯರ ಸಲಹೆ ಪಡೆಯಬೇಕು.
ಪುರುಷ ಅಥವಾ ಮಹಿಳೆ ಯಾರೊಬ್ಬರಿಗಾಗಲಿ ಏಡ್ಸ್ ಸೋಂಕಿರುವ ಸಂಶಯವಿದ್ದಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ನಿರೋಧ ಬಳಸಿರಿ.
ಎಲ್ಲರೂ ಕೈ ಕೈ ಜೋಡಿಸಿ ಏಡ್ಸ್ ತೊಲಗಿಸಿ.
ಎಚ್ಐವಿ ಅಥವಾ ಏಡ್ಸ್ ಉಳ್ಳ ವ್ಯಕ್ತಿಯನ್ನು ಪ್ರೀತಿ ವಿಶ್ವಾಸದಿಂದ ಕಾಣಿರಿ. ಇದರಿಂದ ಅವರ ರೋಗವು ಸ್ವಲ್ಪವಾದರೂ ಕಡಿಮೆಯಾಗುವ ಸಾಧ್ಯತೆ ಇದೆ. ಇಲ್ಲವಾದಲ್ಲಿ ಭಯ ಮತ್ತು ಭೀತಿಯಿಂದ ಎಚ್ಐವಿ ಅಥವಾ ಏಡ್ಸ್ ಹೆಚ್ಚಾಗುವ ಸಂಭವವಿದೆ. ಎಚ್ಐವಿ ಅಥವಾ ಏಡ್ಸ್ ಹೊಂದಿರುವ ವ್ಯಕ್ತಿಗಳಿಗೆ ಉಳಿದವರಿಗೆ ಇರುವಂತೆಯೇ ಎಲ್ಲ ಮೂಲಭೂತ ಹಕ್ಕುಗಳು ಸಹ ಇವೆ. ಹೆಚ್ಚಿನ ಲೈಂಗಿಕ ಸಂಪರ್ಕದ ಸೋಂಕುಗಳು ವಾಸವಿರುತ್ತವೆ, ಆದರೆ ಏಡ್ಸ್ಗೆ ಚಿಕಿತ್ಸೆ ಇಲ್ಲ. ಏಡ್ಸ್ ಕಾಯಿಲೆಗೆ ಸರಿಯಾದ ಔಷಧೋಪಚಾರ, ಆಹಾರ ಸೇವನೆ, ಆರೋಗ್ಯಕರ ಅಭ್ಯಾಸಗಳು, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಬೆಂಬಲ ಹಾಗೂ ವೈದ್ಯರ ಸಲಹೆಯ ಪಡೆದು ಹೆಚ್ಚು ಕಾಲ ಬದುಕಿರಿ.
ಏಡ್ಸ್ ತುತ್ತಾಗಿರುವ ವ್ಯಕ್ತಿಗಳಿಗೆ ನಿಮ್ಮಿಂದ ಬೇಕಾಗಿರುವುದು ಭೇದ ಭಾವ ಉಪೇಕ್ಷೆಯಲ್ಲ, ಅವರಿಗೆ ಅಗತ್ಯವಿರುವುದು ನಿಮ್ಮ ಪ್ರೀತಿ, ಅನುಕಂಪ ಮತ್ತು ಬೆಂಬಲ.
ಏಡ್ಸ್ ಕುರಿತು ಇತರ ಸ್ತ್ರೀಯರೊಂದಿಗೆ ಮಾತನಾಡಿ ಕಾಂಡಮ್ ಬಳಕೆಯನ್ನ ಉತ್ತೇಜಿಸಲು ಸ್ವಸಹಾಯ ಸಂಘಗಳ ಬೆಂಬಲವನ್ನ ಪಡೆಯಿರಿ.
ಪ್ರತಿ ಸಲ ಸಂಭೋಗ ನಡೆಸಿದಾಗಲೂ ಕಾಂಡೋಮ್ ಅನ್ನು ಬಳಸಿರಿ. ಒಂದು ಕ್ಷಣದ ಉಪೇಕ್ಷೆ ಬದುಕು ಸಾವಿನ ಸವಾಲಾಗಬಹುದು.
ಒಳಗಾಗದ ಲೈಂಗಿಕ ರೋಗಗಳಾದ ಯೋನಿಯ ಸ್ರಾವ ಮತ್ತು ಗಾಯ, ಹುಣ್ಣು, ಕಿಬ್ಬೊಟ್ಟೆಯಲ್ಲಿ ನೋವು ಮತ್ತು ಸಂಭೋಗದ ಸಮಯದಲ್ಲಿ ನೋವುವಿರುವ ಸ್ತ್ರೀಯರಿಗೆ ಹೆಚ್ಚಿನ ಸೋಂಕು ತಗುಲುವ ಅಪಾಯ ಹೆಚ್ಚು.
ಕಾಂಡೋಮ್ ಅಥವಾ ನಿರೋಧ್ ನಿಮ್ಮನ್ನು ಎಚ್ಐವಿ ಹಾಗೂ ಲೈಂಗಿಕ ರೋಗದಿಂದ ರಕ್ಷಿಸುತ್ತದೆ. ಸ್ತ್ರೀಯರಲ್ಲಿ ಗರ್ಭಧಾರಣೆಯನ್ನು ತಡೆಗಟ್ಟುತ್ತದೆ. ಕಾಂಡಮ್ ಅಥವಾ ನಿರೋಧ್ ಬಳಕೆ ಲೈಂಗಿಕ ಸಂಗಾತಿಗಳ ಸಂಖ್ಯೆ ಹೆಚ್ಚಷ್ಟು ಎಚ್ಐವಿ ಸೋಂಕು ತಗುಲುವ ಅಪಾಯವೂ ಹೆಚ್ಚುತ್ತದೆ. ಒಂದು ಪಕ್ಷ ನಿಮಗೆ ಎಚ್ಐವಿ ಸೋಂಕು ಇದೆ ಎಂದು ಗೊತ್ತಾದರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಲು ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಸ್ವಯಂ ಪ್ರೇರಿತ ಸಮಾಲೋಚನೆ ಮತ್ತು ಪರೀಕ್ಷಾ ಕೇಂದ್ರದವರು ಸಹಾಯ ಮಾಡುವರು.
ಏಡ್ಸ್ ಬಾರದಂತೆ ತಡೆಗಟ್ಟಲು ನೀವು ನಿಮ್ಮ ಸಂಗಾತಿ ಇಬ್ಬರಲ್ಲಿ ಪರಸ್ಪರ ವಿಶ್ವಾಸ, ಪ್ರೀತಿ, ನಿಷ್ಠೆ ಇರಲಿ. ನಿಮ್ಮದು ಏಕಪತಿ ಮತ್ತು ಏಕಪತ್ನಿತ್ವ ಸಂಬಂಧವಾಗಿರಲಿ.